ಸಾಕ್ಷಾ ಥಾಂನಾಶ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾರೇತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರರರದ್ವೀಷ ಶತ್ರಾತ್ಮಕಸ್ಯಾ ವಿಷ್ಣೋರ್ವ್ಯಸ್ತಸ್ತಮಸ್ತಃ ಸಕರಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರು ಪರಮಃ ಚಿಂತಯೇತಂ ಮಹಾಂತಂ. ಹೇಳಾಯ್ತೀಗ ಎತ್ರೇ ಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದ ಅದೇ ಆಗ್ಬೇಕ ಅವಿದ್ಯೆಯ ಆತ್ಮೈಕೃತೆ ಇತಿ ತದ್ಬ್ರಹ್ಮದರ್ಶನಂ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟ ಶ್ರುತವಸ್ತುತ್ವಾತ್ ಸಜೀವೋ ಯಃ ಪುನರ್ಭವಃ. ಯಾವನು ಮತ್ತೆ ಮತ್ತೆ ಹುಟ್ಟಿ ಬರ್ತಾನಲ್ಲ ಅವನೇ ಜೀವ. ಜೀವನ ಲಕ್ಷಣ ಇದು. ದೇವ್ರ ಲಕ್ಷಣ ಏನು? ಅಜಃ, ಎಂದೂ ಹುಟ್ಟಿಲ್ಲದವನು ದೇವರು. ಮತ್ತೆ ಮತ್ತೆ ಹುಟ್ಟಿ ಬರೋನು ಜೀವ. ಎಂತ ವೈಲಕ್ಷಣ್ಯ ಬಂತಲ್ಲ, ದೇವ್ರು ಹಾಗಿದ್ದಾರೆ ಜೀವ ಹೀ ಇದ್ದಾರೆ ಅಂತ ತಿಳಿಸಿದರು. ಜೀವೇನ ಸಹ ವರ್ತಮಾನ ಪುನರ್ಭವತೀತಿ ಪುನರ್ಭವ ದೇಹಾದಿ ಪ್ರಪಂಚ ಲಕ್ಷಣ ಸಂಸಾರೋ ಯಸ್ಮಾತ್ ಭವತೀತಿ ವಾ. ಇಷ್ಟು ಜೀವನ ಲಕ್ಷಣ ಆದಮೇಲೆ ಮುಂದೆ ಹೇಳ್ತಾರೆ, ಯತ್ರ ಇಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿಧ ಅವಿದ್ಯೆಯ ಆತ್ಮನಿ ಕೃತೆ ಇತಿ ತದ್ ಬ್ರಹ್ಮದರ್ಶನಂ. ಜೀವಸ್ಯ ಏವಂ ವಿಧಾನಾದಿ ಬಂಧ ನಿವರ್ತಕತ್ವಂ ಬ್ರಹ್ಮಜ್ಞಾನಮೇವ. ಇರತಕ್ಕಂಥ ಜೀವನಿಗೆ ಬಂಧ ಪರಿಹಾರ ಮಾಡ್ತಕ್ಕಂಥದ್ದು ಯಾವುದು? ಬ್ರಹ್ಮಜ್ಞಾನ ಹೊರತು ಬೇರೆ ಯಾವುದರಿಂದನೂ ಹೋಗೋದಿಲ್ಲ. ಬ್ರಹ್ಮ ಇವತ್ತು ಘಟದ ಜ್ಞಾನ ಬರಬೇಕು. ಘಟ ಜ್ಞಾನ ಬರಬೇಕಾದ್ರೆ ಏನು ಕಾಣಬೇಕು ಅವನಿಗೆ? ಘಟ ಕಾಣಬೇಕು. ಬ್ರಹ್ಮಜ್ಞಾನ ಬರಬೇಕಾದ್ರೆ ಏನು ಕಾಣಬೇಕು? ಬ್ರಹ್ಮ ಕಾಣಬೇಕು. ಅದು ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಅವರು ಯಾರು ದೇವರನ್ನು ಕಂಡಿರ್ತಾರಲ್ಲ ಅಪರೋಕ್ಷ ಜ್ಞಾನಿಗಳು. ಅದು ಕಾಣದೇ ಇರೋದೇ ಬಂಧಕವಾಗಿರೋದ್ರಿಂದ ನಿಮ್ಮ ಬಂಧಕ ಯಾವುದೀಗ? ಕಾಣದೇ ಇರೋದು ದೇವರನ್ನು ಕಾಣದೇ ಇರೋದು ಬಂಧಕ. ಸೊ ಮೋಚಕ ಯಾವುದು? ದೇವರನ್ನು ಕಾಣೋದು ಮೋಚಕ ಅಷ್ಟೇ. ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೇನೆ ಎಲ್ಲ ಬಂಧ ಪರಿಹಾರ ಆಗುತ್ತೆ. ಅದನ್ನು ಹೇಳ್ತಾರೆ, ನಾ ಕರ್ಮಾಧಿಕಂ ಈ ಕರ್ಮಾಧಿಕಂ ಇತ್ಯಭಿಪ್ರೇತ್ಯ ಆಹಾ. ಕರ್ಮಾದಿ ಯಾವುದರಿಂದ ಕೂಡ ಏನಾಗೋದಿಲ್ಲ, ಬಂಧ ಪರಿಹಾರ ಆಗೋದಿಲ್ಲ. ಕತ್ಲಿದೆ, ಕತ್ಲು ಮುಂದೆ ಬಂಗಾರದ ಗಟ್ಟಿ ಇಟ್ಟರೂ ಕತ್ಲು ಹೋಗೋದಿಲ್ಲ, ಸೀಕರ್ತ ಹೋಗ್ಬಿಡುತ್ತೆ, ಮ್ಯಾಚ್ ಬಾಕ್ಸ್ ಸಿಗಂದ ತಕ್ಷಣ ಹೋಗ್ಬಿಡುತ್ತೆ. ಯಾತಕ್ಕೆ? ಕತ್ಲಿಗೆ ವಿರೋಧಿಯಾದ್ಯಾವುದು ಬೆಳಕು. ಅದೇ ರೀತಿ ಸಂಸಾರಕ್ಕೆ ವಿರೋಧಿಯಾದ್ಯಾವುದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಒಂದರ ಹೊರತು ಬೇರೆ ಯಾವ ಸಾಧನೆ ಮಾಡಿದ್ರು ಕೂಡ ಏನಾಗೋದಿಲ್ಲ, ಬಂಧ ನಿವರ್ತನೆ ಆಗೋದಿಲ್ಲ. ಅದಕ್ಕೆ ಯತ್ರೇತಿ ಯತ್ರೇ ಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿಧ. ಯತ್ರ ಪರಮಾತ್ಮನೆ ಸದಸದ್ರೂಪೇ ವ್ಯಕ್ತಾವ್ಯಕ್ತ ಪ್ರಕೃತಿ ಪ್ರಾಕೃತ ರೂಪೇ ಸ್ವಸಂವಿಧ ಸ್ವರೂಪ ಜ್ಞಾನೇನ ಪ್ರತಿಷಿದ್ಧೇ ಅನಾದಿತೇವ ನಿವೃತ್ತೇ. ಸದಸದ್ರೂಪೇ ವ್ಯಕ್ತ ಅವ್ಯಕ್ತ ಪ್ರಕೃತಿ ಪ್ರಾಕೃತ ರೂಪೇ. ವ್ಯಕ್ತವಾದದ್ದು ಪ್ರಕೃತಿ, ಅವ್ಯಕ್ತವಾದದ್ದು ಅಪ್ರಾಕೃತವಾದ ಪರಮಾತ್ಮ. ಅದೆಲ್ಲ ಮುಚ್ಚೋಗಿಬಿಟ್ಟಿದೆ ಈಗ, ನಿವೃತ್ತಿ. ಅದು ಯಾವಾಗ ಮುಚ್ಚೋಗಿದ ಜ್ಞಾನ ಹೊರಗೆ ಬರುತ್ತಲ್ಲ, ಆ ಜ್ಞಾನೇನ ಆತ್ಮನಿ ಜೀವೇ ಕೃತೇ ಇತಿ ಅಂತರ್ಶನ ಜ್ಞಾನಂ ತದ್ ಬ್ರಹ್ಮಜ್ಞಾನಂ ಸಂಸಾರ ನಿವರ್ತಕ ಮಿತಿ ಶೇಷ ಇತ್ಯನ್ವಯ. ಅವಿದ್ಯೆಯ ಆತ್ಮನಿ ಕೃತೆ, ಅವಿದ್ಯೆಯಿಂದಾಗಿ ದೇವರ ಬಗ್ಗೆ ನಮಗೊಂದು ವಿಚಿತ್ರ ಭ್ರಮೆ ಬಂದುಬಿಟ್ಟಿದೆ. ಅದು ಹೋಗಿಬಿಟ್ಟು ಸರಿಯಾದ ಜ್ಞಾನ ಬರಬೇಕು. ಇತಿ ತದ್ ಬ್ರಹ್ಮದರ್ಶನಂ. ಅದಕ್ಕೇನಂತ ಕರೀತಾರೆ? ಬ್ರಹ್ಮದರ್ಶನ. ಬ್ರಹ್ಮದರ್ಶನ ಎರಡು ವಿಧ. ಅದು ಕೇಳಿ ಬರತಕ್ಕಂಥ ಬ್ರಹ್ಮದರ್ಶನ ಒಂದು, ನೋಡಿ ಬರತಕ್ಕಂಥ ಬ್ರಹ್ಮದರ್ಶನ ಒಂದು. ಕೇಳಿ ಬಂದ ಬ್ರಹ್ಮದರ್ಶನಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ, ನೋಡಿ ಬಂದ ಬ್ರಹ್ಮದರ್ಶನಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಶಾಸ್ತ್ರ ಓದೋದೆಲ್ಲ ಏನದು? ಕೇಳಿ ಬರುವ ಜ್ಞಾನ, ಪರೋಕ್ಷ ಜ್ಞಾನ. ಆಮೇಲೆ ಧ್ಯಾನಕ್ಕೂತಾಗಿ ಕಾಣೋದು ಯಾವುದು? ಅದು ಅಪರೋಕ್ಷ ಜ್ಞಾನ. ಇದು ಅರ್ಥ ಮಾಡಿಕೊಂಡ್ರೆ ಪರೋಕ್ಷ ಜ್ಞಾನಕ್ಕೂ ಅಪರೋಕ್ಷ ಜ್ಞಾನ ವ್ಯತ್ಯಾಸ ಇದೆ. ಬದಿರಿ ಬಗ್ಗೆ ಕೇಳಿದ್ದೇವೆ, ಪರೋಕ್ಷ ಜ್ಞಾನ. ಬದಿರಿಗೆ ಹೋಗಿ ಬಂದಿದ್ದೇವೆ, ಅದೇನದು? ಅಪರೋಕ್ಷ ಜ್ಞಾನ. ಬದಿರಿ ಬಗ್ಗೆ ಒಂದು ಗಂಟೆ ಲೆಕ್ಚರ್ ಹೊಡೋದ, ಯಾರ ಕಡೆ ಹೋಗಿ ಬಂದಿದ್ದಾರೆ ಆಚಾರ್ಯರು? ಇಲ್ಲ ಅಂದ್ಬಿಟ್ಟ. ಏನಾಯ್ತು ಅಲ್ಲಿಗೆ? ಪರೋಕ್ಷ ಜ್ಞಾನ ಇದೆ ಅಂತ ಹೇಳಿದ್ದಾರೆ, ಸರಿ ಇದೆ. ಆದರೆ ನೋಡಿ ಬಂದಿದ್ದೀರಾ? ಇಲ್ಲ. ದೇವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಾಡೋವರೆಗೂ ಕಾಣೋದಕ್ಕಿಂತ ಮುಂಚೆ ಹೇಳಿದ್ರೆ ಏನರ್ಥ? ಪರೋಕ್ಷ ಜ್ಞಾನದ ಮಾತೇ ಹೊರತು ಅಪರೋಕ್ಷ ಜ್ಞಾನದ ಮಾತಲ್ಲ. ಯದ್ಯೋ ಯದ್ದೇಶ ಉಪರತ ದೇವಿ ಮಾಯಾ ಮಾಯಾ ವೈಶಾರದೀ ಮತಿ ಜೀವೇ ಕೃತೆ ಕಂಠೋಕ್ತ್ಯಾ ಯದಿ ಯದಿ ಸಮ್ಯಕ್ ಅಪರೋಕ್ಷ ಜ್ಞಾನೋದಯ ಸಾಧ್ಯ ಯದಿ ಏಷಾ ಉಪರತ ದೇವಿ ಮಾಯ ದೈವಿ ಮಾಯಾ ವೈಶಾರದೀ ಮತಿ ಸಂಪನ್ನ ಏವೇತಿ ವಿದುಃ ಮಹಿಂನಿಸ್ವೇ ಮಹೀಯತೆ. ಯದಿ ಯಾವಾಗ ಸಮ್ಯಕ್ ಅಪರೋಕ್ಷ ಜ್ಞಾನ ಉದಯ ಸಾಧ್ಯ ಉತ್ತಮ ಪ್ರಸಾದ ರೂಪ ಏಷಾ. ಇದು ಬರೋದು ಯಾವಾಗ? ಇದು ಭಗವತ್ ಪರೋಕ್ಷ ಜ್ಞಾನದಿಂದ ಹುಟ್ಟಬೇಕಿದೆ. ಯಾವ್ದು ಅವಾಗ ಏನು ಬರುತ್ತಾಗ? ಉತ್ತಮ ಪ್ರಸಾದ ಬರುತ್ತೆ. ಇದು ಇಂಪಾರ್ಟೆಂಟ್. ಇದು ದೇವರ ಪ್ರಸಾದ ಮೂರು ವಿಧ, ಉತ್ತಮ ಪ್ರಸಾದ, ಮಧ್ಯಮ ಪ್ರಸಾದ, ಅಧಮ ಪ್ರಸಾದ ಅಂತೇಳಿ. ಉತ್ತಮ ಪ್ರಸಾದದಿಂದ ಮಾತ್ರ ಅಪರೋಕ್ಷ ಜ್ಞಾನ ಬರುತ್ತೆ, ಸಾಮಾನ್ಯ ಪ್ರಸಾದ ಅಪರೋಕ್ಷ ಜ್ಞಾನ ಅಲ್ಲ. ಉತ್ತಮ ಪ್ರಸಾದ ಮಾಡಬೇಕು ದೇವರು. ಉತ್ತಮ ಪ್ರಸಾದ ಮಾಡೋಕೆ ನಾವೇನು ಮಾಡಬೇಕಾಗ? ಉತ್ತಮ ಸಾಧನೆ ಮಾಡಬೇಕು. ಉತ್ತಮ ಸಾಧನೆ ಯಾವುದದು? ಜ್ಞಾನಕಾರ್ಯ. ಜ್ಞಾನಕಾರ್ಯ ಉತ್ತಮ ಸಾಧನೆ. ಆದ್ದರಿಂದ ಅದು ಮಾಡಿದರೆ ಮಾತ್ರ ದೇವರು ಪ್ರಸನ್ನನಾಗ್ತಾನೆ. ಬೇರೆ ಏನು ಮಾಡಿದರೂ ಕೂಡ ಏನು ಸಾಧನೆಗಳಲ್ಲ, ಅದು ಉತ್ತಮ ಸಾಧನೆ ಅಲ್ಲ. ಅದು ಮಧ್ಯಮಪ್ರಸಾದ ಮಾಡ್ತಾನೆ ಹೊರತು ಪರಮಪ್ರಸಾದ ಮಾಡೋದಿಲ್ಲ. ಮಧ್ಯಮಪ್ರಸಾದ ಮಾಡಿದ್ರೆ ಏನು ಮಾಡ್ತಾರೆ, ಸ್ವರ್ಗ ಕೊಡ್ತಾನೆ ದೇವರು, ಮೋಕ್ಷ ಕೊಡೋದಿಲ್ಲ. ಮಧ್ಯಮಪ್ರಸಾದಕ್ಕೆ ಸ್ವರ್ಗ ಕೊಡ್ತಾರೆ, ಅಧೋಪ್ರಸಾದಕ್ಕೆ ಭೂಲೋಕದಲ್ಲಿ ಚಾನ್ಸ್ ಕೊಡ್ತಾರೆ. ಅಧೋಪ್ರಸಾದ, ಮಧ್ಯಮ ಪ್ರಸಾದ, ಉತ್ತಮ ಪ್ರಸಾದ, ಉತ್ತಮ ಪ್ರಸಾದಕ್ಕೆ ಏನು ಕೊಡ್ತಾನೆ, ಮೋಕ್ಷ ಕೊಡ್ತಾರೆ. ಅದು ಯಾವಾಗ ನಮ್ಮದು ಪ್ರಸಾದ ಕಾನ್ಸೆಪ್ಟೇ ನಮಗಿಲ್ಲ, ಈ ಉತ್ತಮ ಪ್ರಸಾದ ಎಲ್ಲಿ ಬರಬೇಕಾಗ, ದೇವ್ರ ಪ್ರಸನ್ನನಾಗಲಿ ಅಂತ ಮೊದಲು ಬಂದರೆ ಮುಂದಿನ ಪ್ರಶ್ನೆ. ಯಾವುದು? ಅಲ್ಲ ಅಲ್ಲ ಅಲ್ಲ, ಬರೀ ಕರ್ಮ, ಬರೀ ಸಾತ್ವಿಕ ಕರ್ಮ ಮಾಡಿದರೆ ದೇವ್ರೇನಾಗ್ತಾನೆ, ಅದರಿಂದ ಮಧ್ಯಮ ಪ್ರಸಾದ ಕೊಡ್ತಾರೆ. ಜ್ಞಾನ ಕಾರ್ಯ ಮಾಡಿದ್ರೆ ಉತ್ತಮ ಪ್ರಸಾದ ಮಾಡ್ತಾರೆ, ಅರ್ಥಾತ್ ಜ್ಞಾನ ಕಾರ್ಯ ಮಾಡಿ ಉತ್ತಮ ಪ್ರಸಾದ ಮಾಡ್ತಾರೆ. ಆಮೇಲೆ ಎರಡೂ ಇಲ್ಲ, ಅವಾಗ ಏನಾಗುತ್ತಾಗ ಜ್ಞಾನ ಕಾರ್ಯನೂ ಇಲ್ಲ, ಕರ್ಮನೂ ಇಲ್ಲ, ಅವಾಗ ಅದು ಅಧಮ ಪ್ರಸಾದ. ಅಧಮ ಪ್ರಸಾದ ಎಲ್ಲಿವರೆಗೂ ಅದು ಬದುಕಿರೋವರೆಗೆ ಅಷ್ಟೇ, ಆಮೇಲೆ ಹೋಯ್ತು ಅದು ತೆಗೆದುಬಿಟ್ಟು ಸತ್ತೋಗ್ಬಿಡ್ತಾರೆ ಮನುಷ್ಯ ಅಷ್ಟೇ. ಹಾಂ, ಉದಾಹರಣೆಗೆ ಎಕ್ಸಾಮ್ ಹಾಲಿಗೆ ಒಳ್ಳೆ ಟಿಕೆಟ್ ಹಾಲ್ ಟಿಕೆಟ್ ಕೊಡ್ತಾರೆ, ಒಳಗೆ ಕಳಿಸ್ಬಿಡ್ತಾರೆ. ಇದು ಎಂಥ ಪ್ರಸಾದ ಇದು? ಅಧಮ ಪ್ರಸಾದ. ಒಳಗೆ ಬಿಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ, ಒಳಗೆ ಬಿಡ್ತಾರೆ ಮಾತ್ರ, ಬೇರೇನು ಮಾಡೋದಿಲ್ಲ. ಆದರೆ ಕ್ಲಾಸಿಗೆ ಲೇಟಾಗಿ ಬಂದಿರ್ತಾರೆ, ಸೇರಿಸ್ತಾರೆ, ಒಳಗೆ ಬಿಡ್ತಾರೆ ಅಷ್ಟೇ. ಪ್ರಶ್ನೆ ಕೇಳಿದ್ರೆ ಬದಲೇ ಬಂದಿರೋದು ಲೇಟು, ಪ್ರಶ್ನೆ ಬೇರೆ ತೆಪ್ಪು ಕೊಡು ಅಂತ ಹೇಳ್ತಾರೆ, ಒಳಗೆ ಬಿಟ್ಟಿದ್ದೇನೆ ಅಷ್ಟೇ ಹೊರತು ಬೇರೆ ಕೊಡೋದಿಲ್ಲ. ಇದು ಪ್ರಶ್ನೆ ಕೇಳಿದ ತಕ್ಷಣ ಈಗ ಆಮೇಲೆ ಕೇಳಿ ಹೇಳ್ತೀನಿ, ಈಗ ಕೇಳಿದ್ರು ಈ ಕೇಳಿದೆಯಾ ಪ್ರಶ್ನೆ ಉತ್ತರ ಕೊಟ್ಟೆ ಮುಂದೆ ಹೋಗ್ತೀನಿ ಅಂತ ಹೇಳ್ತಾರೆ. ಯಾಕೆ ನೀನು ಕನ್ವಿನ್ಸ್ ಆಗಬೇಕು ಈಗ, ಯಾಕೆ ವಿದ್ಯಾರ್ಥಿ ಬಗ್ಗೆ ಏನಿದೆ ಆತನಿಗೀಗ ಭಾರಿ ಕಳಕಡೆ ಇದೆ, ನಿನಗೆ ಔಟ್ ಔಟ್ ಔಟ್ಲೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಮೂರು ಹಂತದಲ್ಲಿ ಕೆಲವರು ಬೇಸ್ಟ್ ಪ್ರಶ್ನೆ ಕೇಳಕ್ಕೆ ಬಂದ ತಕ್ಷಣ ಇನ್ನೊಂದು ಪ್ರಶ್ನೆಗೆ ಅವನು ಕೇಳ್ತಾರೆ, ಇದು ಕೇಳ್ತೀಯಲ್ಲ ಅದು ಗೊತ್ತಾಗಿಂಗೆ ಅದು ಗೊತ್ತೆ ಗೆಟ್ ಔಟ್ ಅಂದ್ಬಿಡ್ತಾರೆ. ಮೂರು ಯಾತಕ್ಕೆ ಸುಮ್ಮನೆ ಬಂದಿರೋದು ಅಷ್ಟೇ, ಪ್ರಶ್ನೆ ಕೇಳಿದ್ರೆ ಬುದ್ಧಿ ತಿಳ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಅದು ಬಂದ್ಬಿಡಿ. ಕೆಲವರು ಕೇಳಿದ್ರಂತವ್ರು ತಕ್ಷಣ ಹೇಳ್ತಾರೆ, ಕಾರಣ ಏನೋ ಅರ್ಥ ಆಗುತ್ತೆ ಅವ್ರಿಗೆ. ಸೊ ಮೂರಕ್ಕೂ ಪ್ರಸಾದ ಬೇಕು ನಮಗೆ, ಪ್ರಸಾದದಲ್ಲೂ ತಾರತಮ್ಯ ಇದೆ. ಅದನ್ನು ಲೋಕದಲ್ಲಿ ಹೇಳಿದೆ ಈಗಾಗಲೇ, ಮನೆ ಬಂದು ಭಿಕ್ಷುಕರು ಬಂದು ಕೇಳ್ತಾರೆ, ಕೈಕಾಲು ಮುರ್ಕೊಂಡಿದ್ದಾರೆ ಅಮ್ಮ ತಾಯಿ ಅಂತ ಕೇಳ್ತಾರೆ. ನಾವು ಅನ್ನ ಪ್ರಸಾದ ಮಾಡ್ತೀವಾಗ ತಂದು ಯಾರಾದರೂ ಕೊಟ್ಟು ಕಳಿಸ್ಬಿಡ್ತಾರೆ, ಇದು ಪ್ರಸಾದ. ಬೈದು ಕಳಿಸೋದಿಲ್ಲ, ಪಾಪ ಕೈ ಇಲ್ಲ ಕಾಲಿಲ್ಲ, ಹ್ಯಾ ಬದುಕ್ತಾರೋ ಮನುಷ್ಯ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟು ಕಳಿಸ್ತಾರೆ. ಮಧ್ಯಮ ಅಧವ ಪ್ರಸಾದ. ಆಮೇಲೆ ಇನ್ನೊಬ್ಬನು ಏನು ಮಾಡ್ತಾನೆ, ಬನ್ನಿ ಹೌದಾ ಒಳ ಬರಿ ಅಂತ ಕರೀತಾನೆ, ಕರೆದ್ಬಿಟ್ಟು ಕೂಡಿಸ್ಬಿಟ್ಟು ಕಾಫಿ ತಿಂಡಿ ಕೊಟ್ಟು ಕಳಿಸ್ಬಿಡ್ತಾನೆ. ಏನಿದು ಮಧ್ಯಮ ಪ್ರಸಾದ? ಇನ್ನೊಬ್ಬ ಊಟಕ್ಕೆ ಕೆಬಿಸ್ತಾನೆ, ಅವನೇನದು ಉತ್ತಮ ಪ್ರಸಾದ ಊಟಕ್ಕೆ, ಅವ್ರ ಊಟಕ್ಕೆ ಅದು ಮೊದಲೇ ಬಂತು, ಇದು ಮಹಾ ಪ್ರಸಾದ ಆಯ್ತಾನೆ. ಪ್ರತಿ ದಿವಸ ಬನ್ನಿ ಅಂತ, ಇನ್ನೂ ಭಾರಿ ಶ್ರೇಷ್ಠ ಆಗಿರೋಯ್ತು. ಇವನ್ನ ಕೊಟ್ಟಿದ್ದೆ, ನಾಳೆ ಮಾತ್ರ ಬರಬೇಡ ಬಾರ, ಇವತ್ತು ಕೊಟ್ಟಿದ್ದೇನೆ, ಪ್ರತಿ ದಿನ ನಮ್ಮನೆಗೆ ಬರಬೇಡ ಅಂದ್ಬಿಡ್ತಾನೆ, ಕತೆ ಮುಗಿತಾನೆ. ಸಹಪಂಕ್ತಿ ಕೊಡಿಸೋದು, ಇನ್ನೂ ವಿಶೇಷ ಕೊಡೋದು, ಅಲ್ಲಿ ತಾರತಮ್ಯಗಳು. ಪ್ರಸಾದ ಉತ್ತಮ ಪ್ರಸಾದಲ್ಲಿ ಮತ್ತೇನಿದೆ, ಫಸ್ಟ್ ಕ್ಲಾಸಲ್ಲೂ ತಾರತಮ್ಯ ಇಲ್ವೇನು? ಫಸ್ಟ್ ಕ್ಲಾಸಲ್ಲೂ ವಿಶ್ ಡಿಸ್ಟಿಂಕ್ಷನ್ ಹೇಗೆ ಹೇಳ್ತೀವಿ ಆ ಥರ, ರ್ಯಾಂಕಲ್ಲೂ ತಾರತಮ್ಯ ಇದೆ ತಾನೆ. ರ್ಯಾಂಕಲ್ಲೂ ಫಸ್ಟ್ ಸೆಕೆಂಡ್ ಇದ್ದಾಗ ಮಹಾಪ್ರಸಾದಲ್ಲಿ ಅದೋ ಪ್ರಸಾದಲ್ಲಿ ಮತ್ತೆ ತಾರತಮ್ಯ, ಮಧ್ಯ ಪ್ರಸಾದಲ್ಲಿ ಮತ್ತೆ ತಾರತಮ್ಯ. ಕೆಲವು ಬರೀ ಅನ್ನ ಹಾಕೋದು ಬೇರೆ, ಅನ್ನ ಸಾರು ಹಾಕೋದು ಬೇರೆ, ಪಲ್ಯರು ಹಾಕೋದು ಬೇರೆ, ಜೊತೆಗೆ ಇನ್ನೂ ಕೂಡ ಕೆಲವು ತುಪ್ಪನ ಹಾಕಿ ಕಳಿಸ್ತಾರೆ ಅದು, ಅದು ಬೇರೆ. ಕೆಲವರು ಆ ಭಿಕ್ಷಕರಿಗೂ ಕೂಡ ಅದು ವೆರಿ ರೇರ್ ಕೇಸ್ ಅದು. ಆದರೆ ಬರೀ ಅನ್ನ ಹಾಕಿದ್ರೆ ಸಾರು ಸಾರು ಹಾಕಿದ್ರೆ ಹಾಕಿ ಅಷ್ಟೇ ಇರ್ತದೆ. ಕೆಲವರು ಹಳಸಿದ್ದಾಗ್ತಾರೆ ಸಾಮಾನ್ಯ, ಅದು ಬೇರೆ ಹಳಸಿದ್ದಾಗ್ತದೆ. ಅನೇಕ ಪ್ರಸಾದ ವೆರೈಟಿ ಇರೋದು. ಇದು ಅರ್ಥ ಮಾಡಿಕೊಂಡ್ರೆ ನಾವು ಇದೆಲ್ಲ ಯಾತ್ರೆ ತಿಳ್ಕೊಬೇಕು ಅಂದರೆ ದೇವರ ಮೇಲೆ ಎಂಥ ಪ್ರಸಾದ ಮಾಡಬೇಕೀಗ? ಪರಮಪ್ರಸಾದ ಮಾಡಬೇಕು. ಆ ಗುರಿ ಇಲ್ಲದೆ ಹೋದರೆ ಏನು ಸಾಧನೆ ಆಗೋದಿಲ್ಲ. ನಾವು ಏನೋ ಮಾಡಿರ್ತೀವಿ, ದೇವ್ರ ಪ್ರಸಾದ ಅಂತ ತಿಳ್ಕೊಂಡ್ಬಿಡ್ತೀವಿ, ಇರ್ಬೋದು. ಪರಮಪ್ರಸಾದವಾಗಿಲ್ಲ ಅದರಿಂದ, ಪರಮಪ್ರಸಾದವಾಗಿಲ್ಲ ಅಂದ ಮೇಲೆ ಮೋಕ್ಷದ ಆಸೆ ಪಡೋಕ್ಕೆ ಸಾಧ್ಯತೆನೇ. ವೈಶಾರದೀಪತಿ ಅದನ್ನು ಪದ ಉಪಯೋಗಿಸಿದ್ರೆ ಇಲ್ಲಿ ಸಮ್ಯಕ್ ಅಪರುಷ್ಟ ಜ್ಞಾನೋದಯ ಸಾಧ್ಯ ಉತ್ತಮ ಪ್ರಸಾದ ರೂಪೈಷ ವಿಶಾರದಸ್ಯ ಹರೇರ್ ವಿದ್ಯಮಾನ ದೇವಿ ಜ್ಯೋತಮಾನಾಮತಿ ಜ್ಞಾನರೂಪ ಮಾಯಾ ಇಚ್ಛಾ ಅಪರೋಕ್ಷ ಜ್ಞಾನದಾನೇನ ನೈನಂ ಜೀವಂ ಸಂಸಾರಯಾಮಿ ಇತ್ಯುಪರತ ತಸ್ಮಾನ್ ನಿವೃತ್ತ ತರ್ಹಿತಂ ಜೀವಂ ಸಂಪನ್ನ ಏವೇತಿ ಪರಂ ಬ್ರಹ್ಮ ಪ್ರಾಪ್ತ ಏವೇತಿ ವಿದುಹು. ದೇವರು ಕನಿಗೆ ಎಲ್ಲಿ ಬರ್ತಾನಂತೆ, ಆಯಿತು ತನ್ನ ಮಾಯಾ ಇದೆ ಈಗ, ಏನು ಮಾಯಾ, ಇವನು ಬಂಧನ ಮಾಡ್ತೇನೆ ಅಂತೇಳಿ ಅದು ತೆಗೆದು ಬಿಡ್ತಾನೆ, ಇವನು ಬಂಧನ ಮಾಡೋದಿಲ್ಲ ಅಂದು ಬಿಡ್ತಾನಂತೆ. ಅದು ಅಲ್ಲಿ ಸಿದ್ಧಿ ಬಂದಾಗಲೇ ಅಪರೋಕ್ಷ ಜ್ಞಾನವಾಗ್ತಿರಲೇ ಕೆಲಸವನ್ನು ಮಾಡ್ತಾರೆ, ಅಲ್ಲಿವರೆಗೂ ಮಾಡೋದಿಲ್ಲ. ದೈನಂ ಜೀವಂ ಸಂಸಾರಯಾಮಿ, ಈ ಜೀವನ ಇನ್ನೂ ಕೂಡ ಸುತ್ತೋದಿಲ್ಲ. ಫೈಲ್ ಕೂಡ ಹಾಗೇನೆ, ನಾಳಿನ ಮತ್ತೆ ಮತ್ತೆ ಎಷ್ಟು ದಿವಸ ಬರ್ತಿದ್ದಾರೆ ಇವರು, ಮುಗಿಸ್ಬೇಡ ಇವತ್ತು ಅಂತ ಹೇಳ್ತಾರೆ. ಆ ಥರ ದಿವಸ ಬಂದು ಕಾದು ಕಾದು ಹೋಗ್ತಾರೆ ಬೆಳಿಗ್ಗೆ 10-5 ಇನ್ನೂ ಹಾಗೇ ಇರಲಿಲ್ಲ, ಏನಾಯಿತು ಮಾಡಿ ಮುಗಿಸ್ಬೇಡ ಅಂತ ಹೇಳ್ತಾನೆ. ಕೊನೆಗೆ ಯಾತಕ್ಕೆ ಮುಗಿಸ್ಬೇಡ ಅಂತ ಕೇಳಿ ದಿವಸ ಬರ್ತಾನೆ ಪಾಪ, ಕಾಯಿಲೆ ಅಂದರೆ ಕಾಯ್ತಾನೆ, ನಾಳೆ ಅಂದರೆ ನಾಳೆ ಅಂತಾನೆ, ಮಧ್ಯ ಕೂಡಿಸಿಲ್ಲ ಹೋಗ್ತಾನೆ ಮತ್ತೆ ಕಾಯ್ತಿರ್ತಾನೆ. ನಾವು ಒಂದು ಫೈಲ್ ನಮ್ಮ ಮೂವಾಗ್ಲಿಕ್ಕೆ ಎಷ್ಟೊಂದು ಕಾಯ್ತೇವಲ್ಲ, ಇನ್ನು ದೇವ್ರು ಎಷ್ಟು ಕಾಯ್ಬೇಕು ನಾವೀಗ, ಸಂಸಾರ ಪೂರ್ತಿ ಬಿಡುಗಡೆ ಆಗಬೇಕು. ಅದಕ್ಕಾಗಿ ದೇವರೇ ಆ ಮನಸ್ಸು ಬರಬೇಕು, ಮನಸ್ಸು ಬರ್ಬೇಕಾದ್ರೆ ಏನು ಮಾಡ್ಬೇಕು ನಾವಾಗ, ಅದು ಹೇಳೋದನ್ನು ಮಾಡಿ 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 ಬಂದು ಮಾಡ್ಕೋಬೇಕಾಗ. ಕಿಂಚ ಸ್ವೇ ಸ್ವರೂಪೇ ಜ್ಞಾನಾನಂದಾಧ್ಯಾತ್ಮಕೆ ಮಹಿಮ್ನಿ ಸ್ಥಿತಃ ಸ್ವಾವರ ಮುಕ್ತ ಜನೈಹಿ ಮಹೀಯತೆ ಪೂಜ್ಯತೆ ತನ್ಮಯ. ಯಾರು ಈ ರೀತಿ ಇರ್ತಾರಲ್ಲ ಅವನು ಸಂಪನ್ನನಾಗಿ ಬಿಡ್ತಾನೆ. ಸಂಪನ್ನ ಏವೇತಿ ವಿದುಹು ಮಹಿಮ್ನಿ ಸ್ವೇ ಮಹೀಯತೆ, ಅವರು ತುಂಬ ಪೂಜ್ಯನಾಗಿ ಬಿಡ್ತಾನೆ ಅಂತ ಹೇಳ್ತಾನೆ. ಅವನು ಸಂಪನ್ನನಾಗಿ ಬಿಡ್ತಾನೆ, ತುಂಬ ಪೂಜ್ಯನಾಗಿ ಬಿಡ್ತಾನೆ. ಅಲ್ಲಿ ಪೂಜ್ಯನಾಗ್ತಾನೆ ಹೇಗಾಗ್ತಾನೆ ಅಂದರೆ ಸ್ವಾವರೈಹಿ, ತನಗಿಂತ ಕಡಿಮೆಯವರಿಂದ ಪೂಜ್ಯನಾಗ್ತಾನೆ. ಅರ್ಥ ಆಯ್ತು, ಎಲ್ಲರಿಂದಲೂ ಪೂಜ್ಯನಾಗೋದಿಲ್ಲ, ಯಾರಿಂದ ಪೂಜ್ಯನಾಗ್ತಾನೆ, ತನಗಿಂತ ಕಡಿಮೆಯವರಿಂದ ಪೂಜ್ಯನಾಗ್ತಾನೆ, ಇಂಪಾರ್ಟೆಂಟ್ ಅದು. ಅವರು ಎಲ್ಲ ಸಮಯ ಬಿಡ್ತಾರೆ ಅಂತ ಹೇಳ್ತಾರೆ, ಹೇಳಬಾರ್ದ ಮಾತನ್ನ. ಸ್ವಾವರೈಹಿ ಸ್ವಾವರ ಮುಕ್ತ ಜನೈಹಿ ಮಹೀಯತೆ ಪೂಜ್ಯತೆ ಇತ್ಯನ್ವಯ. ಯದ್ದೇಶ ಪರತ ದೇವಿ ಮಾಯ, ಅದು ಆಕ್ಚುಲಿ ಶಾಸ್ತ್ರ ಪ್ರಕಾರನೂ ಕರೆಕ್ಟು, ಲೋಕ ಪ್ರಕಾರನೂ ಕರೆಕ್ಟ್. ಒಬ್ಬ ಆಫೀಸರ್ರು ತನ್ನ ಹೈಯರ್ ಆಫೀಸರ್ ರಿಪೋರ್ಟ್ ಕೊಡ್ಬೋದು, ನನ್ನ ಸಬಾರ್ಡಿನೇಟ್ ನಾನು ಗೌರವಿಸ್ತಾ ಇಲ್ಲ ಅಂತ ಹೇಳಿದರೆ ಅವನೇನು ಮಾಡ್ತಾನಾಗ, ಆ್ಯಕ್ಷನ್ ತೊಗೊಳ್ತಾನ ನೋಡ್ಬೇಕು. ನಿನ್ನೇನು ಮಹಾ ಗೌರವಿಸ್ಬೇಕಂತ ಕೇಳೋದಿಲ್ಲ, ಯಾತಕ್ಕೆ? ಆ ಪದವಿಗಿರೋ ಗೌರವ ಅಂಥದ್ದು, ಆ ಪದವಿಗಂತ ಗೌರವ ಇರೋದ್ರಿಂದ ಅದಕ್ಕಿಂತ ಕಡಿಮೆಯವನು ಏನು ಮಾಡಬೇಕು, ಇವನನ್ನು ಗೌರವಿಸಲೇಬೇಕು. ಗೌರವಿಸ್ತಾ ಹೋದಾಗ ಅವನ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು ಅವನು, ಆ ದೊಡ್ಡ ರಿಪೋರ್ಟ್ ಆಗ್ಬೋದು. ಎಷ್ಟೊತ್ತಲ್ಲಿ ಬರೀತಾನೆ, ಎಲ್ಲ ಕೆಲಸ ಸರಿ ಮಾಡ್ತಾನೆ, ಡಿಸೊಬಿಡಿಯೆಂಟ್ ಅದೇ ಸುಪೀರಿಯರ್ಸ್ ಅಂದ್ಬಿಟ್ರೆ ಮುಗಿದೋಯ್ತು. ಆಗ ಒಯ್ಯಂತ ಕೇಳೋದಿಲ್ಲ, ಅದನ್ನು ಅಫೆಕ್ಟ್ ಮಾಡಿ. ಎಷ್ಟೊತ್ತಿನ ಅದರಿಂದ ಏನಾಗುತ್ತೆ ಅವನಿಗೆ, ಪ್ರಮೋಷನ್ ಹೆಡಪ್ ಆಗುತ್ತೆ, ಏನೋ ಇನ್ಕ್ರಿಮೆಂಟ್ ಹೆಡಪ್ ಆಗ್ಬೋದು, ಬೇಕಾದ ಆಗ್ಬೋದು. ಅದೇನು ಮಹಾ ಅಂತ ಕೇಳೋದಿಲ್ಲ ಅವರು, ಅದು ಪಾರ್ಟ್ ಆಫ್ ದೇರ್ ಡ್ಯೂಟಿ. ಅದು ದೊಡ್ಡವರನ್ನ ಮೆಚ್ಚಿ ಕೂಡ ಮೆಚ್ಚಿರಬೇಕಾದ್ದೇನದೋ ಅವರ ಕರ್ತವ್ಯದ ಒಂದು ಅವಿಭಾಜ್ಯ ಅಂಗವಾದ್ದರಿಂದ ನಾವು ಎಂದೂ ಕೂಡ ಅದನ್ನು ಮರಿಬಾರದು. ಸಂಪನ್ನ ಏವೇತಿ ವಿದುಹು ಮಹಿಮ್ನಿ ಸ್ವೇ ಮಹೀಯತೆ ಏವಂ ಜನ್ಮಾನಿ ಕರ್ಮಾಣಿ ಅಕರ್ತು ರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ಹೃತ್ಪತೇ ಏವಂ ಜನ್ಮಾನಿ ಕರ್ಮಾಣಿ ಹಿ ಅಕರ್ತು ಅಜರಸ್ಯ ಚ. ದೇವರು ಯಾರು ಅಂದರೆ ಅವನು ಅಜ, ಅಕರ್ತು ಅಜನ. ಅಕರ್ತು ಅಂದ್ರೇನು, ಯಾವುದು ಇನ್ವಾಲ್ವ್ಮೆಂಟ್ ಮಾಡೋನಲ್ಲ. ಅಜನ ಅಂದ್ರೇನು, ಹುಟ್ಟಿ ಬರೋಣಲ್ಲ ಅಂತ. ಪರಮಾತ್ಮನ ಜನ್ಮಾನಿ ಕರ್ಮಾಣಿ, ಜನ್ಮಾನಿ ಕರ್ಮಾಣಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ಯ ತತ್ವತಃ. ಇಂಥ ಅವನ ಜನ್ಮವನ್ನು, ಅವತಾರಗಳನ್ನು, ಕರ್ಮಾಣಿ ಕಂಸವಧಾದಿ ಕಾರ್ಯಗಳನ್ನು ಕವಯ ವರ್ಣಯಂತಿ. ಜ್ಞಾನಿಗಳು ತುಂಬ ವರ್ಣನೆ ಮಾಡ್ತಾರೆ. ವೇದ ಗುಹ್ಯಾನಿ ಹೃತ್ಪತೇಹೇ, ಅದೆಲ್ಲ ಯಾವುದು ಹೃತ್ಪತಿ, ಹೃದಯದಲ್ಲಿರತಕ್ಕಂಥ ಸ್ವಾಮಿ ಅವನು. ವೇದ ಗುಹ್ಯಾನಿ, ವೇದದಿಂದ ತಿಳಿದು ಬರತಕ್ಕಂಥ ಗುಹ್ಯವಾದ ವಿಚಾರಗಳವೆಲ್ಲ ಕೂಡ ಅವನ್ನೆಲ್ಲ ಕೊಂಡಾಡ್ತಾರೆ. ಮಹೀಯತೆ ಇತ್ಯುಕ್ತ ಏಷ ಕಾರ್ಯಕಾರಣ ಲವಣ ಕಾರ್ಯಕಾರಣ ಲಕ್ಷಣ ಪ್ರಪಂಚ ವಿವರ್ತ ರೂಪ ದೇವಸ್ಯ ವಿಷ್ಣೋ ಸಂಬಂಧಿನಿ ಮಾಯಾ ವಿಶಾರದಿ ವಿಘಟವಾದ ಸಂಸಾರ ಘಟನ ರೂಪ ಮತಿ ಬುದ್ಧಿರ್ಯದ್ಯುಪರತ ತದಾ ಹೇ ಸ್ವಾತ್ಮರೂಪಂ ಬ್ರಹ್ಮ ಸಂಪನ್ನಯೇ ಸಂಪನ್ನಂ ತದೈಕ್ಯ ವಾಪನ್ನಂ ವಿಧು ಇತಿ ಏತ ನಿರಸ್ತಂ. ಇದರ ಅರ್ಥ ಮಾಡ್ಬೇಕಾದ್ರೆ ಏನಂತ ಮಾಡ್ತಾರೆ, ಮಾಯ ಹೋದ ಮೇಲೆ ಅವನು ತಾನೇ ಆಗಿಬಿಡ್ತಾನೆ, ಬ್ರಹ್ಮನಾಗ್ತಾನೆ ಅಂತ ಅರ್ಥ ಮಾಡ್ತಾರಲ್ಲ, ತಪ್ಪರ್ಥ. ಭೇದನಿಷ್ಠತ್ವಾತ್ ಪೂಜ್ಯ ಪೂಜಕ ಭಾವಸ್ಯ ಇತಿ ಭಾವ. ಹೇಗೆ ವಿಜಯದೇವ ಸ್ವಾಮಿಗಳು ಬರೀತಾರೆ ಅಂದರೆ ಅರ್ಥ ತಪ್ಪು ಅಂತ ಹೇಳೋದಕ್ಕೆ ಉತ್ತರ ಇಲ್ಲೇ ಇದೆ. ಮಹೀಯತೆ ಅಂತಿದೆ, ಮಹ ಪೂಜಾಯಾಮ ಅಂತ ಧಾತು. ಮಹೀಯತೆ ಅಂದರೆ ಏನೋ, ಪೂಜ್ಯತೆ ಅಂತ ಅರ್ಥ. ಜ್ಞಾನಿ ಆದರೂ ಪೂಜ್ಯನಾಗ್ತಾನೆ ಅಂದಮೇಲೆ ಅದ್ವೈತ ಛಾನ್ಸ್ ಇದೆ, ಏನಿರಬೇಕಲ್ಲಿ ದ್ವೈತ ಇರಲೇಬೇಕು. ಪೂಜ್ಯ ಎಂಬ ಪದ ಎಂಥದ್ದು, ಪೂಜಕ ಇರಬೇಕಲ್ಲಿ. ಪೂಜ್ಯ ಪೂಜಕ ಇಲ್ಲ ಹೋದರೆ ಪೂಜೆ ಶಬ್ದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಪೂಜ್ಯನಾಗ್ತಾನೆ ಅಂತ ಹೇಳಿದ್ರಿಂದ ಇಷ್ಟೆಲ್ಲ ಬಂದೇಲು ಕೂಡ ಏನು ಉಳಿಯುತ್ತೆ ಅಂತ ಆಯಿತು, ದ್ವೈತ ಇರುತ್ತೆ ಹೊರತು ಆ ಭೇದ ಬರೋದಿಲ್ಲ ಅನ್ನೋ ಮಾತು ಒಳ್ಳೆ ಸುಲಭವಾದ ಉತ್ತರ ಇದೆ ಅಂತ ಹೇಳ್ತಾರೆ. ಭೇದನಿಷ್ಠತ್ವಾ ಪೂಜ್ಯ ಪೂಜಕ ಭಾವಸ್ಯ ಇತಿ ಭಾವ. ಹರೇ ಹೇ ಏವಂ ವಿಧ ಏವಂ ಜನ್ಮಾನಿ ಕರ್ಮಾಣಿ ಹಕರ್ತುರ ಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ಹೃತ್ಪತೇ ಹೇ. ಅದನ್ನೆಲ್ಲ ನಾಳೆ ನೋಡೋಣ, ಅಲ್ಲಿಗೆ ನಾಳೆಗೆ ಅಧ್ಯಾಯ ಮುಗಿದ್ಬಿಡುತ್ತೆ. ಮುಂದಿನ ಅಧ್ಯಾಯದಿಂದ ಭಾಗವತ ಯಾತಕ್ಕೆ ಬರೋದು ಶುರುವಾಗುತ್ತೆ. ಅದೆಲ್ಲ ಕೂಡ ಭಾಗವತ ಪರ ನಾರದರು ಬರೋದು, ವೇದವ್ಯಾಸನ ಪ್ರಾರ್ಥನೆ ಮಾಡೋದು, ಆ ನಾರದ ಪೂರ್ವಜನ್ಮದ ಕಥೆ ಎಲ್ಲ ಶುರುವಾಗೋದು ಮುಂದಿನ ಇದರಿಂದ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾ.